ದೇವರ ಆಸಕ್ತಿಗಳ ಬಗ್ಗೆ ಪ್ರಾರ್ಥಿಸುವಂತದ್ದು.
We're going to think about the right way to pray, to talk to God.
ಇವತ್ತು ನಾವು ದೇವರೊಟ್ಟಿಗೆ ಸರಿಯಾಗಿ ಮಾತನಾಡುವಂತದ್ದರ ಬಗ್ಗೆ ಮತ್ತು ದೇವರಿಗೆ ಸರಿಯಾಗಿ ಪ್ರಾರ್ಥಿಸುವುದರ ಕುರಿತು ಯೋಚಿಸೋಣ.
Because when we learn to pray the right way, we can get our prayers answered.
ನಾವು ಸರಿಯಾಗಿ ಪ್ರಾರ್ಥನೆ ಮಾಡುವುದನ್ನು ಕಲಿತಾಗ ನಾವು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ದೊರಕಿಸಿಕೊಳ್ಳಬಹುದು.
Lot of prayers are not answered because they are prayed in the wrong way.
ಅನೇಕ ಪ್ರಾರ್ಥನೆಗಳಿಗೆ ಉತ್ತರ ದೊರಕಿಲ್ಲ, ಕಾರಣ ಏನಪ್ಪಾ ಅಂದ್ರೆ ಆ ಪ್ರಾರ್ಥನೆಗಳು ತಪ್ಪಾದ ವಿಧದಲ್ಲಿ ಕೂಡಿರುವುದರಿಂದ.
Please listen carefully.
ಗಮನವಿಟ್ಟು ಕೇಳಿಸಿಕೊಳ್ಳಿರಿ.
When Jesus was teaching his disciples how to pray, he said in Matthew 6 verse 9, pray saying, our father who art in heaven.
ಯೇಸು ತನ್ನ ಶಿಷ್ಯಂದರಿಗೆ ಹೇಗೆ ನೀವು ಪ್ರಾರ್ಥನೆಯನ್ನ ಮಾಡಬೇಕು ಎಂಬುದನ್ನ ಕಲಿಸುವಾಗ ಮತ್ತಾಯ 6:9 ವಚನದಲ್ಲಿ ಯೇಸು ಈ ರೀತಿಯಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದರು, ಪರಲೋಕದಲ್ಲಿರುವಂತ ನಮ್ಮ ತಂದೆಯೇ ಎಂಬುದಾಗಿ.
Think of God as a loving father and think of him as an almighty ruler from heaven who can answer every prayer, meet every need, solve every problem, lift you up from any pit you have fallen into, unwind any mess you have made of your life. There is nothing he cannot do.
Namma devaru nammanna preetisuvantavanu, paralokadindale ellavannu aaluvanta sarvashaktanadavanu namma tandeyagiddane, aatanu ella prarthanegalige uttaravanna dayapalisuvanagiddane, namma pratiyondu agatyategalanna muttuvatanagiddane, ella samasyegalanna pariharisuvantavanagiddane. ನೀವು ಎಂತಹ ಆಳವಾದ ಗುಂಡಿಯಲ್ಲಿ ಬಿದ್ದಿದ್ದರೂ ಸಹ ಅದರಿಂದ ಎತ್ತುವಾತನಾಗಿದ್ದಾನೆ ನಮ್ಮ ದೇವರು. ನಿಮ್ಮ ಜೀವಿತವನ್ನ ನೀವು ಎಷ್ಟೇ ಹಾಳು ಮಾಡಿಕೊಂಡಿದ್ದರೂ ಸಹ ಅದನ್ನ ನಮ್ಮ ದೇವರು ಸರಿಪಡಿಸುವಾತನಾಗಿದ್ದಾನೆ. ಆತನಿಗೆ ಆಗದೇ ಇರುವಂತದ್ದು ಒಂದೂ ಇಲ್ಲ.
He loves you enough to help you.
ನಿಮಗೆ ಸಹಾಯ ಮಾಡುವಷ್ಟು ಆತನು ನಿಮ್ಮನ್ನ ಪ್ರೀತಿಸುತ್ತಾನೆ.
And he is powerful enough to solve your problems, to protect you from your enemy.
ನಿಮ್ಮ ವೈರಿಯಿಂದ ನಿಮ್ಮನ್ನ ಸಂರಕ್ಷಿಸಲು ಮತ್ತು ನಿಮ್ಮ ಪ್ರತಿಯೊಂದು ಸಮಸ್ಯೆಗಳನ್ನು ಪರಿಹರಿಸಲು ಆತನು ಬಲಾಢ್ಯನಾಗಿದ್ದಾನೆ.
Our Father who art in heaven, we are not orphans.
ನಮ್ಮ ತಂದೆಯು ಪರಲೋಕದಲ್ಲಿ ಇರುವಾತನಾಗಿದ್ದಾನೆ, ಹಾಗಾಗಿ ನಾವು ಅನಾಥರಲ್ಲ.
We are children of God.
ನಾವು ದೇವರ ಮಕ್ಕಳಾಗಿದ್ದೇವೆ.
That's why we can pray. And then he said, but if you want to communicate with God, you got to get rid of this self-centered attitude.
ಅದಕ್ಕಾಗಿ ನಾವು ಪ್ರಾರ್ಥಿಸುವವರಾಗಿರಬೇಕು. ನಾವು ದೇವರೊಟ್ಟಿಗೆ ಮಾತನಾಡಬೇಕು ಅಂದಾದಲ್ಲಿ ಮೊದಲು ನಮ್ಮನ್ನ ನಾವು ಸ್ವಕೇಂದ್ರೀಕರಿಸಿಕೊಳ್ಳುವಂತದ್ದರಿಂದ ಹೊರಬರಬೇಕು.
Jesus came to save us from sin.
ಯೇಸು ನಮ್ಮನ್ನ ಪಾಪದಿಂದ ರಕ್ಷಿಸುವ ಅಥವಾ ಬಿಡಿಸುವ ಸಲುವಾಗಿ ಬಂದರು.
And the essence of sin is that I am centered in myself.
ಪಾಪದ ಮೂಲ ಯಾವುದಪ್ಪ ಅಂದ್ರೆ ನಮ್ಮನ್ನ ನಾವು ಸ್ವಕೇಂದ್ರೀಕರಿಸಿಕೊಳ್ಳುವಂತದ್ದಾಗಿದೆ.
I am thinking of myself all the time. What I can get, what I can get, what I can get.
ಅದರ ಅರ್ಥ ಯಾವಾಗಲೂ ನನ್ನ ಬಗ್ಗೆನೇ ನಾನು ಯೋಚಿಸುವಂತದ್ದು, ನಾನು ಏನನ್ನ ಪಡ್ಕೋಬಹುದು, ನಾನು ಏನನ್ನ ಪಡ್ಕೋಬಹುದು ಎಂಬುದಾಗಿ.
So if that hasn't changed in your life, something is wrong.
ಇದು ನಿಮ್ಮ ಜೀವಿತದಲ್ಲಿ ಬದಲಾಗಿಲ್ಲ ಅಂದ್ರೆ ಏನೋ ಒಂದು ತಪ್ಪಾಗಿದೆ ಅಂತ ಅರ್ಥ.
And the reason for all our problems is because we are centered in ourselves. And Jesus said, get out of that.
ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಕಾರಣ ಏನಪ್ಪ ಅಂದ್ರೆ ನಮ್ಮನ್ನೇ ನಾವು ಸ್ವಕೇಂದ್ರೀಕರಿಸಿಕೊಳ್ಳುವಂತದ್ದಾಗಿದೆ. ಯೇಸು ಸ್ವಾಮಿ ಅದಕ್ಕಾಗಿ ಹೇಳಿದ್ದು ಅದರಿಂದ ಹೊರಗೆ ಬನ್ರಿ ಅಂತ.
Make God the center of your life. That's the way it is meant to be, you know, like
ದೇವರನ್ನ ಮೊದಲು ನಿಮ್ಮ ಜೀವಿತದಲ್ಲಿ ಕೇಂದ್ರೀಕರಿಸಿಕೊಳ್ಳಿರಿ.
People for thousands of years thought the earth was the center of the universe.
ನಿಮಗೆ ಗೊತ್ತಾ, ಸಾವಿರಾರು ವರ್ಷಗಳಿಂದ ಜನರು ಸೃಷ್ಟಿಯ ಕೇಂದ್ರ ಬಿಂದು ಭೂಮಿಯಾಗಿದೆ ಎಂಬುದಾಗಿ ಯೋಚಿಸ್ತಾ ಇದ್ರು.
And all your calculations and all go wrong in astronomy if you think the earth is the center of the universe. It isn't.
ಇಡೀ ಸೃಷ್ಟಿಯ ಕೇಂದ್ರ ಬಿಂದು ಭೂಮಿಯಾಗಿದೆ ಎಂಬುದಾಗಿ ನೀವು ಯೋಚಿಸುವುದಾದರೆ ಖಗೋಳದ ಪ್ರಕಾರ ನಿಮ್ಮ ಲೆಕ್ಕಾಚಾರವು ತಪ್ಪಾಗಿರುತ್ತದೆ.
The earth is just one little speck of dust floating around in space.
ಆದರೆ ಭೂಮಿಯು ಸೃಷ್ಟಿಯ ಕೇವಲ ಒಂದು ಸಣ್ಣ ಕಣವಾಗಿದೆ ಅಷ್ಟೇ, ಬೇರೆವುಗಳಂತೆ ಅದು ಕೂಡ ಚಲಿಸುತ್ತಿರುತ್ತದೆ.
In the same way, like man got his science right when he discovered that the earth is not the center of the universe and not even the center of the solar system. But the sun is the center of the solar system.
ಭೂಮಿಯು ಸೃಷ್ಟಿಯ ಕೇಂದ್ರ ಬಿಂದುವಲ್ಲ ಎಂದು ಗ್ರಹಿಸಿಕೊಳ್ಳುವ ಮುಖೇನ ನಮ್ಮ ವಿಜ್ಞಾನವನ್ನ ಅನೇಕ ಜನರು ಸರಿಪಡಿಸಿಕೊಂಡಿದ್ದಾರೆ. ಅದು ಸೌರಮಂಡಲದ ಕೇಂದ್ರ ಬಿಂದುವೂ ಸಹ ಅಲ್ಲ, ಆದರೆ ಸೂರ್ಯನು ಸೌರಮಂಡಲದ ಕೇಂದ್ರ ಬಿಂದುವಾಗಿದೆ.
In the same way, spiritually, we need to recognize that God did not create us to be centered in ourselves, thinking of what we're going to gain, what our family is going to get. As long as you think like that, you're living in sin.
ಅದೇ ರೀತಿ ಆತ್ಮಿಕವಾಗಿ ನಾವು ಗ್ರಹಿಸಿಕೊಳ್ಳಬೇಕು, ದೇವರು ನಮ್ಮನ್ನ ಉಂಟು ಮಾಡಿದ್ದು ನಮ್ಮಲ್ಲಿ ನಾವು ಕೇಂದ್ರೀಕೃತಗೊಳಿಸಿಕೊಳ್ಳುವುದಕ್ಕಾಗಿ ಅಲ್ಲ. ಅಂದರೆ ನಾವು ಏನನ್ನ ಪಡೆದುಕೊಳ್ಳಬಹುದು, ಇದರಿಂದ ನನ್ನ ಕುಟುಂಬಕ್ಕೆ ಏನು ಲಾಭ ಎಂಬುದಾಗಿ ನೀವು ಯೋಚಿಸುವಷ್ಟು ಪಾಪದಲ್ಲಿ ಜೀವಿಸುವರಾಗಿರುತ್ತೀರಿ.
And Jesus came to save us from that sin, to teach us to be centered in God.
ಯೇಸು ಬಂದಿದ್ದು ನಮ್ಮನ್ನ ಈ ಪಾಪದಿಂದ ರಕ್ಷಿಸುವ ಸಲುವಾಗಿ ಮತ್ತು ದೇವರಲ್ಲಿ ನಮ್ಮನ್ನು ನಾವು ಕೇಂದ್ರೀಕರಿಸಿಕೊಳ್ಳಬೇಕು ಎಂಬುದನ್ನ ಕಲಿಸುವ ಸಲುವಾಗಿ.
Where we are taken up with what his need is and with his kingdom and his name, and then the other things will fall into place in our life.
ನಾವು ದೇವರಿಗೆ ಏನು ಅವಶ್ಯಕತೆ ಇದೆ ಎಂಬುದನ್ನ ಯೋಚಿಸುವಾಗ ಮತ್ತು ಮೊದಲು ದೇವರ ರಾಜ್ಯ ಮತ್ತು ನೀತಿಯನ್ನು ಹುಡುಕುವಾಗ ಮಿಕ್ಕ ಎಲ್ಲ ಸಂಗತಿಗಳು ನಮಗೆ ಒದಗಿ ಬರುತ್ತವೆ.
So if you have having problems in this area, just consider if the reason is that in all your prayer you only think of yourself and your family's needs.
ಈ ಕ್ಷೇತ್ರದಲ್ಲಿ ನೀವು ಸಮಸ್ಯೆಯನ್ನು ಎದುರಿಸುತ್ತಿದ್ದೀರಿ ಅಂದ್ರೆ ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ನೀವು ನಿಮ್ಮ ಪ್ರಾರ್ಥನೆಯಲ್ಲಿ ನಿಮ್ಮ ಸ್ವಾರ್ಥವನ್ನ ಮತ್ತು ನಿಮ್ಮ ಕುಟುಂಬದ ಅಗತ್ಯತೆಯನ್ನ ಮಾತ್ರ ಹುಡುಕ್ತಾ ಇರ್ತೀರಿ.
Change that. Change it from today.
ಅದನ್ನ ಬದಲಾಯಿಸಿಕೊಳ್ಳಿರಿ, ಇವತ್ತಿಂದನೇ ಅದನ್ನ ನಿಮ್ಮ ಜೀವಿತದಲ್ಲಿ ಬದಲಾಯಿಸಿಕೊಳ್ಳಿರಿ.
I'm not saying don't pray for yourself or your family, by all means. In fact, it's a responsibility for parents especially to pray for their children every day.
ನಾನು ಈ ರೀತಿಯಾಗಿ ಹೇಳ್ತಾ ಇಲ್ಲ ನಿಮಗಾಗಿ ಮತ್ತು ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆಯನ್ನ ಮಾಡಬೇಡ್ರಿ ಎಂಬುದಾಗಿ. ವಿಶೇಷವಾಗಿ ಪೋಷಕರ ಜವಾಬ್ದಾರಿ ಏನಪ್ಪಾ ಅಂದ್ರೆ ನಿಮ್ಮ ಮಕ್ಕಳಿಗಾಗಿ ಪ್ರತಿನಿತ್ಯ ನೀವು ಪ್ರಾರ್ಥಿಸುವರಾಗಿರಬೇಕು.
That's important. You should be doing that.
ಅದು ತುಂಬಾ ಮುಖ್ಯ, ನೀವು ಮಾಡುತ್ತಿರಲೇಬೇಕು ಅದನ್ನ.
So I'm not saying we should stop that, but center everything in God.
ನೀವು ಎಲ್ಲವನ್ನ ನಿಲ್ಲಿಸಬಿಡ್ರಿ ಎಂಬುದನ್ನು ನಾನು ಹೇಳ್ತಿಲ್ಲ, ಆದರೆ ಆ ಪ್ರಾರ್ಥನೆಗಳನ್ನ ದೇವರಲ್ಲಿ ಕೇಂದ್ರೀಕರಿಸಿಕೊಳ್ಳಿರಿ ಎಂಬುದಾಗಿ ಹೇಳ್ತಾ ಇದ್ದೀನಿ.
When you pray for your children, don't just pray that they'll make a lot of money, but pray that they will honor God and seek his kingdom first. That's what I mean by centering it in God.
ನೀವು ಪ್ರಾರ್ಥನೆಯನ್ನ ಮಾಡುವಾಗ ನಿಮ್ಮ ಮಕ್ಕಳಿಗಾಗಿ ಅವರು ಹೆಚ್ಚು ಹಣವನ್ನ ಮಾಡಬೇಕು ಎಂಬುದಾಗಿ ಪ್ರಾರ್ಥಿಸಬೇಡ್ರಿ. ಅವರು ದೇವರನ್ನ ಸನ್ಮಾನಿಸಬೇಕು ಮತ್ತು ದೇವರ ರಾಜ್ಯ ಮತ್ತು ನೀತಿಯನ್ನ ಮೊದಲು ಹುಡುಕುವರಾಗಿರಬೇಕು ಎಂಬುದಾಗಿ ಪ್ರಾರ್ಥಿಸಿರಿ. ಅವರಿಗಾಗಿ ದೇವರಲ್ಲಿ ಕೇಂದ್ರೀಕರಿಸಿಕೊಳ್ಳುವುದು ಎಂಬುದರ ಅರ್ಥ ಅದೇ ಆಗಿದೆ.
Center everything in God in terms of God's name being glorified.
ದೇವರಲ್ಲಿ ಕೇಂದ್ರೀಕರಿಸಿಕೊಳ್ಳುವುದು ಎಂಬುದರ ಅರ್ಥ ದೇವರ ನಾಮವನ್ನ ಮಹಿಮೆ ಪಡಿಸುವುದು ಎಂಬುದಾಗಿ.
Hallowed be your name. That's what Jesus taught us to pray. The very first request is, Lord, let your name be glorified.
ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಬೇಕು ಎಂದು ಪ್ರಾರ್ಥಿಸಿರಿ ಮೊದಲು ಎಂಬುದಾಗಿ ಯೇಸು ಹೇಳಿದರು. ನಂತರ ಮೊದಲ ಕೋರಿಕೆ ಏನಪ್ಪ ಅಂದ್ರೆ ದೇವರೇ ನಿನ್ನ ನಾಮವು ಮಹಿಮೆ ಹೊಂದಬೇಕು ಎಂಬುದಾಗಿ.
Let people respect and reverence that name.
ಜನರು ನಿನ್ನ ನಾಮವನ್ನ ಗೌರವಿಸಬೇಕು ಮತ್ತು ಘನತೆ ಎಂದು ಎಣಿಸಬೇಕು ಎಂಬುದಾಗಿ.
The name of Jesus Christ is the name that God has given by which all men can be saved.
ದೇವರು ನಮಗೆ ಕೊಡಲ್ಪಟ್ಟಂತ ಯೇಸುವಿನ ನಾಮದಿಂದ ಪ್ರತಿಯೊಬ್ಬ ಮನುಷ್ಯನೂ ರಕ್ಷಿಸಲ್ಪಡಬಹುದಾಗಿದೆ.
It's the only name through which you can get answers to prayer.
ಯೇಸುವಿನ ನಾಮದಿಂದ ಮಾತ್ರ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನ ನೀವು ದೊರಕಿಸಿಕೊಳ್ಳಬಹುದು.
When we come to the Father, we are to come in the name of Jesus Christ, his Son.
ನಾವು ತಂದೆಯ ಬಳಿಗೆ ಬರುವಾಗ ಆತನ ಮಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬರಬೇಕಾಗಿದೆ.
We are to pray that the name of the Lord Jesus will be honored throughout the world. Throughout our country.
ನಾವು ಈ ರೀತಿಯಾಗಿ ಪ್ರಾರ್ಥಿಸುವರಾಗಿರಬೇಕು, ಯೇಸುವಿನ ನಾಮವು ನಮ್ಮ ಇಡೀ ದೇಶದಲ್ಲಿ ಇಡೀ ಲೋಕದಲ್ಲಿ ಸನ್ಮಾನಿಸಲ್ಪಡಬೇಕು ಎಂಬುದಾಗಿ.
Not honored in the sense that they respect him as a great man.
ಸನ್ಮಾನಿಸೋದು ಅಥವಾ ಗೌರವಿಸೋದು ಅಂದ್ರೆ ಆತನು ಒಬ್ಬ ದೊಡ್ಡ ಮನುಷ್ಯನು ಎಂಬುದಾಗಿ ತಿಳಿದುಕೊಳ್ಳುವ ಮುಖೇನ ಅಲ್ಲ.
That's not the type of honor God wants.
ಆ ರೀತಿಯ ಗೌರವ ಅಥವಾ ಸನ್ಮಾನ ದೇವರಿಗೆ ಬೇಕಾಗಿಲ್ಲ.
The way the name of Jesus Christ is to be honored is when people bow in total submission to the lordship of Christ in their lives.
ಯೇಸು ಕ್ರಿಸ್ತನ ನಾಮವು ಯಾವಾಗ ಸನ್ಮಾನಿಸಲ್ಪಡುತ್ತದೆ ಎಂಬುದಾಗಿ ಹೇಳೋದಾದ್ರೆ ಜನರು ತಮ್ಮ ಜೀವಿತಗಳಲ್ಲಿ ಕ್ರಿಸ್ತನ ಆಧಿಪತ್ಯಕ್ಕೆ ತಮ್ಮನ್ನ ತಾವು ಸಂಪೂರ್ಣವಾಗಿ ಅಧೀನವಾದಾಗ ಮಾತ್ರ.
ಬಿಗಿನಿಂಗ್ ವಿತ್ ಕ್ರಿಶ್ಚಿಯನ್ಸ್, ದೋಸ್ ಹು ಕ್ಲೇಮ್ ಟು ಬಿ ಕ್ರಿಶ್ಚಿಯನ್ಸ್, ಟು ಪುಟ್ ಜೀಸಸ್ ಕ್ರೈಸ್ಟ್ ಆಸ್ ಫಸ್ಟ್ ಇನ್ ದೇರ್ ಲೈಫ್ ಟೋಟಲಿ ಕಂಪ್ಲೀಟ್ಲಿ.
ಕ್ರೈಸ್ತರಲ್ಲಿ ಇದು ಮೊದಲು ಪ್ರಾರಂಭವಾಗಬೇಕು. ಯಾರು ತಾವು ಕ್ರೈಸ್ತರು ಎಂಬುದಾಗಿ ಹೆಸರನ್ನು ಹೊಂದಿದ್ದಾರಲ್ಲ, ಅವರು ತಮ್ಮಗಳ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನ ಸಂಪೂರ್ಣವಾಗಿ ಮೊದಲ ಸ್ಥಾನದಲ್ಲಿ ಇಡಬೇಕು.
ಸೊ ದ ಫಸ್ಟ್ ಥಿಂಗ್ ಜೀಸಸ್ ಸೆಡ್ ವಾಸ್ ದಟ್ ವಿ ಮಸ್ಟ್ ಹ್ಯಾವ್ ಅ ಕನ್ಸರ್ನ್ ಫಾರ್ ಗಾಡ್ಸ್ ನೇಮ್.
ಮೊದಲ ಸಂಗತಿ ಯೇಸು ಹೇಳಿದ್ದೇನಪ್ಪ ಅಂದ್ರೆ, ದೇವರ ನಾಮದ ವಿಷಯವಾಗಿ ಮೊದಲು ನಾವು ಕಾಳಜಿಯನ್ನು ಹೊಂದಿರಬೇಕು ಎಂಬುದಾಗಿ.
ಇಟ್ಸ್ ನಾಟ್ ಎನಫ್ ಜಸ್ಟ್ ಟು ಪ್ರೇ ದೀಸ್ ಪ್ರೇಯರ್ಸ್ ವಿತ್ ಅವರ್ ಲಿಪ್ಸ್, ಇಟ್ ಮಸ್ಟ್ ಕಮ್ ಫ್ರಮ್ ಅವರ್ ಹಾರ್ಟ್.
ಈ ಪ್ರಾರ್ಥನೆಗಳನ್ನ ನಾವು ಕೇವಲ ನಮ್ಮ ಬಾಯಿ ಮಾತಿಂದ ಹೇಳೋದಲ್ಲ, ಅದು ನಮ್ಮ ಹೃದಯದಿಂದ ಬಂದಂತದ್ದಾಗಿರಬೇಕು.
ಹಲೋಡ್ ಬಿ ಥೈ ನೇಮ್ ಲಾರ್ಡ್, ದ ನಂಬರ್ ಒನ್ ಬರ್ಡನ್ ಇನ್ ಮೈ ಹಾರ್ಟ್ ಇಸ್ ದಟ್ ಯೋರ್ ನೇಮ್ ವಿಲ್ ಬಿ ಗ್ಲೋರಿಫೈಡ್ ಇನ್ ಮೈ ಲೈಫ್, ಇನ್ ಮೈ ಫ್ಯಾಮಿಲಿ, ವಿತ್ ಮೈ ಚಿಲ್ಡ್ರನ್, ಇನ್ ಅವರ್ ಚರ್ಚ್ ಅಂಡ್ ಇನ್ ಅವರ್ ಕಂಟ್ರಿ.
ನಾವು ಈ ರೀತಿಯಾಗಿ ಪ್ರಾರ್ಥಿಸಬೇಕು, ಕರ್ತನೆ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನನ್ನ ಹೃದಯದ ಮೊದಲ ಭಾರ ಯಾವುದಪ್ಪ ಅಂದ್ರೆ ನಿನ್ನ ನಾಮವು ನನ್ನ ಸ್ವಂತ ಜೀವಿತದಲ್ಲಿ, ಕುಟುಂಬದಲ್ಲಿ ಮತ್ತು ಮಕ್ಕಳಲ್ಲಿ, ಸಭೆಯಲ್ಲಿ ಮತ್ತು ಇಡೀ ಲೋಕದಲ್ಲಿ ನಿನ್ನ ನಾಮವು ಮಹಿಮೆ ಹೊಂದಬೇಕು.
ದಟ್ ಮಸ್ಟ್ ಬಿ ದ ಬರ್ಡನ್ ಆಫ್ ಅವರ್ ಹಾರ್ಟ್, ಅಂಡ್ ಇಫ್ ದಟ್ಸ್ ನಾಟ್ ದ ಬರ್ಡನ್ ಆಫ್ ಅವರ್ ಹಾರ್ಟ್, ದೆನ್ ವಿ ಮಸ್ಟ್ ಆಸ್ಕ್ ಗಾಡ್ ಟು ಚೇಂಜ್ ಅಸ್ ಇನ್ಸೈಡ್.
ಅದು ನಮ್ಮ ಹೃದಯದ ಭಾರವಾಗಿರಬೇಕು. ನಮ್ಮ ಹೃದಯದ ಭಾರವು ಅದಾಗಿಲ್ಲ ಅಂದ್ರೆ ನಾವು ದೇವರನ್ನ ಕೇಳಿಕೊಳ್ಳಬೇಕು, ದೇವರೇ ನನ್ನ ಹೃದಯವನ್ನ ಬದಲಾಯಿಸು ಎಂಬುದಾಗಿ.
ಲಾರ್ಡ್ ಚೇಂಜ್ ಮೀ ಸಚ್ ದಟ್ ಮೈ ಗ್ರೇಟೆಸ್ಟ್ ಬರ್ಡನ್ ಎಟ್ ಆಲ್ ಟೈಮ್ಸ್ ವಿಲ್ ಬಿ ದಟ್ ಯುವರ್ ನೇಮ್ ವಿಲ್ ಬಿ ಆನರ್ಡ್, ಈವನ್ ಇಫ್ ಐ ಹ್ಯಾವ್ ಟು ಗೋ ಥ್ರೂ ದಿ ಡಿಫಿಕಲ್ಟ್ ಟೈಮ್ ದಟ್ ಯುವರ್ ನೇಮ್ ಬಿ ಆನರ್ಡ್.
ನೀವು ಈ ರೀತಿಯಾಗಿ ಕೇಳ್ಕೋಬೇಕು ದೇವರಲ್ಲಿ, ದೇವರೇ ನನ್ನ ಹೃದಯವನ್ನ ಯಾವ ರೀತಿ ನೀನು ಬದಲಾಯಿಸಬೇಕು ಅಂದ್ರೆ ನನ್ನ ಹೃದಯವು ಯಾವಾಗಲೂ ದೇವರ ನಾಮವು ಗೌರವಿಸಲ್ಪಡಬೇಕು ಎಂಬಂತ ಭಾರವನ್ನ ಹೊಂದಿರಬೇಕು, ಮತ್ತು ನಾನು ಎಂತಹ ಕಠಿಣ ಸನ್ನಿವೇಶವನ್ನು ಎದುರಿಸಿದ್ರೂ ಸಹ ನಿನ್ನ ನಾಮವು ಗೌರವಿಸಲ್ಪಡಬೇಕು ಎಂಬುದಾಗಿ.
There was a time when Jesus was on earth, when he was facing a time of pressure just before he went to the cross.
ಯೇಸು ಇಹಲೋಕದಲ್ಲಿ ಇರುವಂತ ಸಮಯದಲ್ಲಿ ಶಿಲುಬೆಗೆ ಹೋಗುವ ಮುನ್ನ ಒತ್ತಡವನ್ನ ಎದುರಿಸುವಾಗ,
and he was honest and he said in John 12:27, my soul has become troubled. Now what shall I say?
ಆ ಸಮಯದಲ್ಲಿ ಯೇಸು ಯಥಾರ್ಥವಾಗಿ ಈ ರೀತಿಯಾಗಿ ಹೇಳಿದ್ರು, ನನ್ನ ಪ್ರಾಣವು ತತ್ತರಿಸುತ್ತಿದೆ ಎಂಬುದಾಗಿ. ಅದು ಯೋಹಾನ 12:27 ಉಲ್ಲೇಖವಾಗಿದೆ. ಹಾಗಾದ್ರೆ ನಾನೇನು ಹೇಳಬೇಕು?
Think of this verse when you are in a very difficult situation and your soul is troubled.
ನೀವು ಈ ವಚನದ ಬಗ್ಗೆ ಯೋಚಿಸ್ರಿ. ನೀವು ಬಹಳ ಕಠಿಣವಾದ ಸನ್ನಿವೇಶದಲ್ಲಿ ಇದ್ರಿ ಅಂದ್ರೆ ನಿಮ್ಮ ಪ್ರಾಣವು ಆಗ ತತ್ತರಿಸುವಾಗ,
What are you going to say? He said, shall I say, Father, save me from this hour? No, I will not say that.
ನೀವು ಏನು ಹೇಳುತ್ತೀರಿ ಅವಾಗ? ಈ ಸಮಯದಿಂದ ನನ್ನನ್ನು ಪಾರು ಮಾಡಿ ಎಂಬುದಾಗಿ ಹೇಳಬೇಕಾ? ಇಲ್ಲ, ಆ ರೀತಿಯ ಹೇಳಬಾರದು ನಾನು.
ಐ ವಿಲ್ ಸೇ verse 28, ಫಾದರ್ ಗ್ಲೋರಿಫೈ ಥೈ ನೇಮ್.
28ನೇ ವಚನದಲ್ಲಿ ಹೇಳಿರುವ ಪ್ರಕಾರ ನಾನು ಈ ರೀತಿಯಾಗಿ ಹೇಳಬೇಕು, ತಂದೆಯೇ ನಿನ್ನ ನಾಮವನ್ನ ಮಹಿಮೆ ಪಡಿಸಿಕೋ ಎಂಬುದಾಗಿ.
ಸೊ ಯು ಸಿ, ವೆನ್ ದಿ ಜೀಸಸ್ ವಾಸ್ ಇನ್ ದಟ್ ಡಿಫಿಕಲ್ಟ್ ಸಿಚುಯೇಷನ್ ವೇರ್ ಹಿಸ್ ಸೋಲ್ ವಾಸ್ ಅಂಡರ್ ಸಚ್ ಟ್ರೆಮೆಂಡಸ್ ಪ್ರೆಷರ್ ಅಂಡ್ ಹಿ ವಾಸ್ ಟೆಂಪ್ಟೆಡ್ ಟು ಪ್ರೇ, ಫಾದರ್ ಸೇವ್ ಮೀ ಫ್ರಮ್ ದಿಸ್ ಅವರ್, ಬಟ್ ಹಿ ಸೆಡ್ ಐ ಆಮ್ ನಾಟ್ ಗೋನಾ ಪ್ರೇ.
ಯೇಸು ಕ್ರಿಸ್ತನು ಆ ರೀತಿಯ ಒಂದು ಒತ್ತಡದ ಸನ್ನಿವೇಶದಲ್ಲಿ ಬಿದ್ದಾಗ ಮತ್ತು ಆತನ ಪ್ರಾಣವು ತತ್ತರಿಸುವಾಗ ಯೇಸು ಯಾವ ರೀತಿಯಾಗಿ ಶೋಧಿಸಲ್ಪಟ್ಟರು ಅಂದ್ರೆ, ಈ ಸಮಯದಿಂದ ನನ್ನನ್ನು ಪಾರು ಮಾಡು ತಂದೆಯೇ ಎಂಬುದಾಗಿ ಪ್ರಾರ್ಥಿಸುವಂತೆ ಶೋಧಿಸಲ್ಪಟ್ಟರು. ಆದರೆ ಯೇಸು ಆ ಶೋಧನೆಗೆ ಇಲ್ಲ ಎನ್ನುವ ಮುಖಾಂತರ ನಾನು ಆ ರೀತಿಯ ಪ್ರಾರ್ಥನೆ ಮಾಡೋದಿಲ್ಲ ಎಂಬುದಾಗಿ ಹೇಳಿದರು.
And he prayed what was proper, even though it meant pain and suffering and the death of the cross. Father, glorify thy name.
ಆದರೆ ಯೇಸು ಕ್ರಮವಾಗಿ ಪ್ರಾರ್ಥನೆಯನ್ನ ಮಾಡಿದರು. ತಾವು ನೋವು ತಿನ್ನುತ್ತಿದ್ದರು, ಬಾಧೆ ಪಡುತ್ತಿದ್ದರು, ಶಿಲುಬೆಯ ಮರಣವನ್ನು ಅನುಭವಿಸಬೇಕಾಗಿದ್ದರೂ ಸಹ ತಂದೆಯೇ ನಿನ್ನ ನಾಮವನ್ನ ಮಹಿಮೆ ಪಡಿಸಿಕೋ ಎಂಬುದಾಗಿ ಪ್ರಾರ್ಥಿಸಿದರು.
That was just before he went to the cross and
ಯೇಸು ಶಿಲುಬೆಗೆ ಹೋಗುವ ಮುನ್ನ ಈ ರೀತಿಯಾಗಿ ಹೇಳಿದರು.
He could have said, Father, please save me from this hour, and he could have gone straight up to heaven without going to the cross, and we'd all be lost in our sins.
ಯೇಸು ಏನಾದರೂ ಈ ಸಮಯದಿಂದ ನನ್ನನ್ನ ಪಾರು ಮಾಡು ಎಂಬುದಾಗಿ ಪ್ರಾರ್ಥಿಸಿದ್ರೆ ಯೇಸು ನೇರವಾಗಿ ಪರಲೋಕಕ್ಕೆ ಹೋಗ್ಬಿಡ್ತಿದ್ರು, ಶಿಲುಬೆಗೆ ಹೋಗದೇನೆ. ಆದರೆ ನಾವು ಈ ಲೋಕದಲ್ಲಿನ ಪಾಪದೊಳಗೆ ಬಿದ್ದು ಹೊರಳಾಡುತ್ತಿದ್ದೆವು.
Isn't it a good thing that he did not seek to save himself there, but sought the glory of the Father? And that teaches us that when we seek the glory of the Father and not our own comfort or gain, our life can be a tremendous blessing to others.
Yesu tammanna paaru maadikolluvanta prarthaneyanna maadadene tandeya mahimeyanna hudukidaru adu olleya sangathi alva adu namage kalisuvantaddu yenendre naavu namma swanta laabha nemmadiyanna hudukadene devara mahimeyanna hudukuvaga ನಮ್ಮ ಜೀವಿತವು ಮತ್ತೊಬ್ಬರಿಗೆ ಅದ್ಭುತ ಆಶೀರ್ವಾದವಾಗಿರುತ್ತದೆ.
ಸೊ ಈವನ್ ವೆನ್ ವಿ ಆರ್ ಅಂಡರ್ ಪ್ರೆಷರ್, ಫಾಲೋ ದಿ ಎಕ್ಸಾಂಪಲ್ ಆಫ್ ಜೀಸಸ್ ಹೂ ಟಾಟ್ ಅಸ್ ಟು ಪ್ರೇ ಹ್ಯಾಲೋಡ್ ಬಿ ಥೈ ನೇಮ್.
ನಾವು ಅತಿಯಾದ ಒತ್ತಡದಲ್ಲಿ ಬಿದ್ದಿರುವಾಗ ಯೇಸುವಿನ ಮಾದರಿಯನ್ನು ಅನುಸರಿಸುವವರಾಗಿರೋಣ. ಯೇಸು ನಮಗೆ ಕಲಿಸಿಕೊಟ್ಟ ಮೇರೆಗೆ ನಾವು ಪ್ರಾರ್ಥಿಸಬೇಕು, ತಂದೆಯೇ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಎಂಬುದಾಗಿ.
He said, from there you go on to thy kingdom come.
Allinda neevu devare ninna rajyavu barali embudagi prarthisabeku.
See, our next request also is still got nothing to do with our problems or family problems, but
alli nodri eradane korikiyu saha namma samasyeyagali athava namma kutumbada samasyeyagali helikollabeku embudagi helilla.
Lord, at the moment the kingdoms of the world are ruled by the devil and his agents.
Kartane ee lokavu saitananinda mattu aatana dootarinda aalalpaduvaga.
But I want your kingdom to come on earth, a kingdom where righteousness is at home.
Aa sandarbhadalli ninna rajyavu bhulokakke barali embudagi nanu prarthisuttene, andare nanna kutumbadalli neetiyu tumbirabeku.
I want your kingdom to come quickly.
Devare ನಿನ್ನ ರಾಜ್ಯವು ತಕ್ಷಣಕ್ಕೆ ಬರಬೇಕು ಎಂಬುದಾಗಿ ನಾನು ಬಯಸುತ್ತೇನೆ ಎಂಬುದಾಗಿ ಹೇಳಬೇಕು.
Your kingdom means the word kingdom is not understood so much nowadays because we don't have kings.
ರಾಜ್ಯವು ಅಂದರೆ ಅನೇಕರು ಅದರ ಪದದ ಅರ್ಥ ತಿಳಿಯಲ್ಪಟ್ಟಿಲ್ಲ, ಯಾಕೆಂದರೆ ಇಂದು ರಾಜನಿಲ್ಲದೆ ಇರುವುದರಿಂದ ಲೋಕದಲ್ಲಿ.
A better word would be government.
ಉಪಯೋಗಿಸಲಿಕ್ಕೆ ಉತ್ತಮ ಪದ ಯಾವುದೆಂದರೆ ಇಂದು ಸರ್ಕಾರ ಎಂಬುದಾಗಿ.
Lord, let your government come. That means the government which you are heading, which you are controlling, where the way you run the universe.
ದೇವರೆ ನಿನ್ನ ಸರ್ಕಾರವು ಈ ಭೂಲೋಕದಲ್ಲಿ ಬರಲಿ, ಅಂದರೆ ನೀನು ಅದನ್ನ ಆಳುವಂತವನು, ಅದನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುವಂತವನು, ಮತ್ತು ಇಡೀ ಸೃಷ್ಟಿಯನ್ನ ನೀನು ನಡೆಸುವಂತವನಾಗಿದ್ದಿ.
Lord, we pray that you'll be able to run this world and this church and my life in exactly the same way.
Nanu ee reetiyagi prarthisuttene devare neenu nanna jeevitavanna lokavanna mattu sabeyanna onde reetiyalli nadesalu shaktanagiddi embudagi.
Your kingdom come.
Ninna rajyavu barali.
And then he taught us to pray, your will be done on earth as it is in heaven.
Nantara yesu namage kalisikottanta prarthane yavudandre ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರಿದ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂಬುದಾಗಿ.
So there we see a desire for God's name, God's kingdom and God's will to be done on earth exactly as it is done in heaven.
ಅಲ್ಲಿ ನಾವು ಏನು ನೋಡುತ್ತೇವೆ ಎಂದರೆ ದೇವರ ನಾಮ, ದೇವರ ರಾಜ್ಯ ಮತ್ತು ದೇವರ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂಬಂತ ಬಯಕೆಯನ್ನ ನಾವು ಅಲ್ಲಿ ನೋಡುತ್ತೇವೆ.
Now Jesus once said in John chapter 6 and verse 38 that he had come from heaven to do the will of his father.
ಯೋಹಾನ 6ನೇ ಅಧ್ಯಾಯ 38ನೇ ವಚನದಲ್ಲಿ ಯೇಸು ಈ ರೀತಿಯಾಗಿ ಹೇಳ್ತಾರೆ, ನಾನು ಪರಲೋಕದಿಂದ ಬಂದದ್ದು ನನ್ನ ಚಿತ್ತವನ್ನು ಮಾಡಲು ಅಲ್ಲ, ತಂದೆಯ ಚಿತ್ತವನ್ನು ಮಾಡಲು ಈ ಲೋಕಕ್ಕೆ ಬಂದಿದ್ದೇನೆ ಎಂಬುದಾಗಿ.
He said, I am come from heaven not to do my own will but the will of him who sent me.
ಯೇಸು ಹೇಳಿದರು, ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು ಎಂಬುದಾಗಿ.
Throughout his life Jesus never did his own will but did the will of his father.
ಯೇಸು ತಮ್ಮ ಜೀವಿತದ ಪೂರ್ತಿ ತಮ್ಮ ಚಿತ್ತವನ್ನ ಮಾಡಲಿಲ್ಲ, ತಂದೆಯ ಚಿತ್ತವನ್ನೇ ಮಾಡಿದರು.
However much pain or difficulty it caused.
ಎಷ್ಟೇ ನೋವು ಮತ್ತು ಕಠಿಣ ಸನ್ನಿವೇಶವು ಬಂದರೂ ಸಹ.
And Jesus taught us to pray. Whenever you pray, pray this for your life that God's will be done in your life, not your own.
ಯೇಸು ನಮಗೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡುವಂತೆ ಕಲಿಸಿಕೊಟ್ಟರು, ನಮ್ಮ ಜೀವಿತಕ್ಕಾಗಿ ನಾವು ಈ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡಬೇಕು. ಎಂತಹ ಸನ್ನಿವೇಶ ಬಂದರೂ ಸಹ ದೇವರ ಚಿತ್ತವು ನಮ್ಮ ಜೀವಿತದಲ್ಲಿ ನೆರವೇರಬೇಕು ಎಂಬುದಾಗಿ, ನಮ್ಮ ಚಿತ್ತವಲ್ಲ ಅಂತ.
All the misery and sorrow and problems in the world have come because man has wanted to do his own will.
ಈ ಲೋಕದಲ್ಲಿ ಅನೇಕ ಸಮಸ್ಯೆಗಳು, ಗೊಂದಲಗಳು ಮತ್ತು ದುಃಖಗಳು ಬಂದಿದ್ದರ ಕಾರಣ ಏನಪ್ಪಾ ಅಂದ್ರೆ, ಮನುಷ್ಯನು ತನ್ನ ಸ್ವಂತ ಚಿತ್ತವನ್ನ ಮಾಡಬೇಕು ಎಂಬ ಬಯಕೆಯನ್ನು ಹೊಂದಿದ್ರಿಂದ.
Whatever he thinks is good, that's what he wants to do.
ಮನುಷ್ಯನು ತನಗೆ ಏನು ಒಳ್ಳೆಯದು ಅಂತ ಕಾಣುತ್ತಲ್ಲ ಅದನ್ನೇ ಮಾಡ ಬಯಸುತ್ತಾನೆ.
But Jesus taught us to pray for the Father's will to be done on earth as it is in heaven.
ಆದರೆ ಯೇಸು ನಮಗೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡುವಂತ ಕಲಿಸಿಕೊಟ್ಟರು, ಪರಲೋಕದಲ್ಲಿ ದೇವರ ಚಿತ್ತವು ನೆರವೇರಿದ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂಬುದಾಗಿ.
In other words, first of all, it's got to begin with our own life. In my life, Father, let your will be done.
ಮತ್ತೊಂದು ಅರ್ಥದಲ್ಲಿ ಮೊದಲು ನಾವು ನಮ್ಮ ಜೀವಿತದಿಂದ ಪ್ರಾರಂಭಿಸಬೇಕು. ನಾವು ಈ ರೀತಿಯಾಗಿ ಹೇಳಬೇಕು, ದೇವರೇ ಮೊದಲು ನನ್ನ ಜೀವಿತದಲ್ಲಿ ನಿನ್ನ ಚಿತ್ತವು ನೆರವೇರಲಿ ಅಂತ.
How is God's will done in heaven?
ಹೇಗೆ ಪರಲೋಕದಲ್ಲಿ ದೇವರ ಚಿತ್ತವು ನೆರವೇರುತ್ತದೆ?
Think of how the angels obey God.
ದೂತರು ದೇವರಿಗೆ ಹೇಗೆ ವಿಧೇಯರಾಗುತ್ತಾರೆ ಎಂಬುದರ ಬಗ್ಗೆ ಯೋಚಿಸಿರಿ.
Angels obey God immediately.
ದೂತರು ದೇವರಿಗೆ ತಕ್ಷಣಕ್ಕೆ ವಿಧೇಯರಾಗುತ್ತಾರೆ.
They wait for hearing what God has to say and they obey immediately.
ದೇವರು ಏನು ಹೇಳುತ್ತಾನೆ ಎಂಬುದನ್ನ ತಕ್ಷಣಕ್ಕೆ ಕೇಳಿಬಿಟ್ಟು ಅದಕ್ಕೆ ತಕ್ಷಣವೇ ವಿಧೇಯರಾಗುತ್ತಾರೆ.
They obey joyfully and they obey totally.
ಅವರು ಆನಂದವಾಗಿ ಮತ್ತು ಸಂಪೂರ್ಣವಾಗಿ ದೇವರಿಗೆ ವಿಧೇಯರಾಗುತ್ತಾರೆ.
If God says something to an angel, the angel will not say, "Hang on, God, just wait a minute. I've got something more important to do."
ದೇವರು ದೂತರಿಗೆ ಏನೋ ಒಂದನ್ನ ಮಾಡುವಂತೆ ಹೇಳಿದ್ರೆ ದೂತರು ಈ ರೀತಿಯಾಗಿ ಹೇಳೋದಿಲ್ಲ, ನನಗೆ ಮಾಡಲು ಬೇರೆ ಏನೋ ಮುಖ್ಯವಾದ ಕೆಲಸವಿದೆ, ಸ್ವಲ್ಪ ಹೊತ್ತು ತಡಿ ಅಂತ.
Man behaves like that. God tells him to do something, go and apologize to someone or go and get baptized or go and do this particular thing, return that money you took wrongfully.
ಆದರೆ ಮನುಷ್ಯನು ಈ ರೀತಿಯಾಗಿ ಮಾಡೋದಿಲ್ಲ. ದೇವರು ಏನನ್ನಾದರೂ ಹೇಳುವಾಗ ಪ್ರತ್ಯೇಕವಾಗಿ ಯಾರಾದರೂ ಬಳಿ ಹೋಗಿ ಕ್ಷಮೆ ಕೇಳುವಂತೆ ಮತ್ತು ದೀಕ್ಷಾಸ್ನಾನ ತೆಗೆದುಕೊಳ್ಳುವಂತೆ ಮತ್ತು ತಪ್ಪಾದ ಮಾರ್ಗದಲ್ಲಿ ಹಣವನ್ನ ತೆಗೆದುಕೊಂಡಿದ್ರೆ ವಾಪಸ್ ಮಾಡು ಎಂಬುದಾಗಿ ಹೇಳುವಾಗ
man waits and waits and waits sometimes for days and weeks and months before he decides to do.
ಮನುಷ್ಯನು ಅದಕ್ಕೆ ವಿಧೇಯವಾಗಲು ಎಷ್ಟರ ಮಟ್ಟಿಗೆ ತಡ ಮಾಡುತ್ತಾನೆ ಎಂದ್ರೆ ಕೆಲವೊಮ್ಮೆ ದಿನಗಟ್ಟಲೆ, ಇನ್ನು ಕೆಲವೊಮ್ಮೆ ತಿಂಗಳುಗಳ ಗಟ್ಟಲೆ ತಡ ಮಾಡುತ್ತಾನೆ.
But no angel in heaven waits like that. As soon as God says something, they do it immediately.
ಆದರೆ ಪರಲೋಕದಲ್ಲಿನ ದೂತರು ಆ ರೀತಿಯಾಗಿ ಮಾಡೋದಿಲ್ಲ, ದೇವರು ಹೇಳಿದ ತಕ್ಷಣಕ್ಕೆ ವಿಧೇಯರಾಗುತ್ತಾರೆ.
We are praying that God's will be done in our life like that. That means as soon as you see something in the word of God, you're going to do that immediately.
ನಾವು ಈ ರೀತಿಯಾಗಿ ಪ್ರಾರ್ಥನೆ ಮಾಡುವುದನ್ನು ಕಲಿತಾ ಇದ್ದೀವಿ, ದೇವರೇ ನಿನ್ನ ಚಿತ್ತವು ನನ್ನ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ. ಅಂದರೆ ನೀವು ದೇವರ ವಾಕ್ಯದಲ್ಲಿ ಏನೋ ಒಂದನ್ನ ನೋಡುವಾಗ ಅದಕ್ಕೆ ತಕ್ಷಣಕ್ಕೆ ವಿಧೇಯರಾಗುತ್ತೀರಿ.
You are not going to wait and you are going to do it joyfully. You see, the angels don't go around with a long face and complaining and grumbling that their lot in life is so difficult. They are joyful, they are happy and they obey God totally.
ಅಂದರೆ ನೀವು ತಡ ಮಾಡುವುದಿಲ್ಲ, ನೀವು ಸಂತೋಷವಾಗಿ ದೇವರು ಹೇಳಿದ್ದನ್ನ ಮಾಡುತ್ತೀರಿ. ದೂತರು ಮುಖವನ್ನ ಬಿಳಿಸಿಕೊಂಡು ನನ್ನ ಜೀವಿತ ಎಂತಹ ಕಷ್ಟದಿಂದ ಕೂಡಿದೆ ಎಂದು ಗೊಣಗುಟ್ಟುತ್ತಾ ದೂರುತ್ತಾ ಇರುವುದನ್ನ ನೀವು ನೋಡುವುದಿಲ್ಲ. ಪರಲೋಕದಲ್ಲಿ ದೂತರು ಯಾವಾಗಲೂ ಬಹಳ ಸಂತೋಷದಿಂದ ಇರುತ್ತಾರೆ ಮತ್ತು ಸಂಪೂರ್ಣವಾಗಿ ದೇವರಿಗೆ ವಿಧೇಯರಾಗುತ್ತಾರೆ.
So Jesus was teaching us there that's how we must obey also totally completely joyfully.
ಅದೇ ರೀತಿ ಯೇಸು ನಮಗೆ ಕಲಿಸುವುದು ಏನಪ್ಪಾ ಅಂದ್ರೆ, ನಾವು ಕೂಡ ದೇವರಿಗೆ ಸಂಪೂರ್ಣವಾಗಿ ಪೂರ್ತಿಯಾಗಿ ಸಂತೋಷವಾಗಿ ವಿಧೇಯರಾಗಬೇಕು ಎಂಬುದಾಗಿ.
Thy will be done on earth as exactly as it is done in heaven.
ಅದರ ಅರ್ಥ ಪರಲೋಕದಲ್ಲಿ ದೇವರ ಚಿತ್ತವು ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂಬುದಾಗಿ ಹೇಳುವಂತೆ.
There we have the angels as an example for how it is done in heaven.
ಪರಲೋಕದಲ್ಲಿ ದೇವರ ಚಿತ್ತವು ಹೇಗೆ ನೆರವೇರುತ್ತದೆ ಎಂಬುದಕ್ಕೆ ದೂತರು ನಮಗೆ ಸಾಕ್ಷಿಗಳಾಗಿ ನಿಲ್ಲುತ್ತಾರೆ.
So if we get this right, first of all in our prayer, that we think of God's name and God's kingdom and God's will and apply all that to our own life.
ಹಾಗಾಗಿ ನಾವು ಇದನ್ನ ಮೊದಲು ಕ್ರಮಪಡಿಸಿಕೊಂಡರೆ, ಮೊದಲನೆಯದಾಗಿ ನಮ್ಮ ಪ್ರಾರ್ಥನೆಗಳಲ್ಲಿ ದೇವರ ನಾಮವನ್ನ, ದೇವರ ರಾಜ್ಯವನ್ನ, ದೇವರ ಚಿತ್ತವನ್ನ ನಾವು ಯೋಚಿಸಬೇಕು ಮತ್ತು ಇವುಗಳನ್ನ ನಮ್ಮ ಸ್ವಂತ ಜೀವಿತಕ್ಕೆ ಅನ್ವಯಿಸಿಕೊಳ್ಳಬೇಕು.
In our life, the name of God will be honored by the way we live.
ನಾವು ಜೀವಿಸುವಂತ ವಿಧದಲ್ಲಿ ದೇವರ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಬೇಕು.
And in our life, God's government or rule will come. He's going to rule our life.
ನಮ್ಮ ಜೀವಿತದಲ್ಲಿ ದೇವರ ಸರ್ಕಾರವು ಬಂದು ಆಳಿಕೆ ಮಾಡಬೇಕು, ಅಂದರೆ ದೇವರು ನಮ್ಮ ಜೀವಿತವನ್ನು ಆಳಬೇಕು.
And that in our life, God's will be done exactly like it's done in heaven, unquestioning, joyful, complete, total, immediate obedience.
ಮತ್ತು ದೇವರ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ನನ್ನ ಜೀವಿತದಲ್ಲಿಯೂ ನೆರವೇರಬೇಕು, ಅಂದರೆ ನಾನು ಪ್ರಶ್ನೆಯನ್ನ ಮಾಡದೆ ಸಂತೋಷವಾಗಿ ಸಂಪೂರ್ಣವಾಗಿ ಪೂರ್ತಿಯಾಗಿ ದೇವರಿಗೆ ತಕ್ಷಣಕ್ಕೆ ವಿಧೇಯನಾಗಬೇಕು. ಆಗ ನಾವು ಈ ರೀತಿಯಾಗಿ ಹೇಳಬಹುದು, ನಾವು ನಮ್ಮ ಪ್ರಾಧಾನ್ಯತೆಗಳನ್ನು ಕ್ರಮಪಡಿಸಿಕೊಂಡಿದ್ದೇವೆ ಮತ್ತು ಸ್ವಾರ್ಥವು ನಮ್ಮ ಜೀವಿತದಲ್ಲಿ ಕೇಂದ್ರವಾಗಿಲ್ಲ. ನಂತರ ನಾವು ಸರಿಯಾಗಿ ಪ್ರಾರ್ಥನೆ ಮಾಡುವುದನ್ನು ಕಲಿಯುತ್ತೇವೆ. ಇದರಿಂದ ನಾವು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವು ದೊರಕುವುದನ್ನು ಕಂಡುಕೊಳ್ಳುತ್ತೇವೆ. ಆಮೆನ್.